श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्त लीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीमि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येवा शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। विशेषवागि रुक्मिणीशविजय ई ग्रंथत प्रवचन ವಾಜರಾಜರು ಮಧ್ವರಾಜರ ಅನುಗ್ರಹದಿಂದ ಇವತ್ತಿಂದ ಶುರುವಾಗ್ತಾ ಇದೆ. ಯದ್ಯಪಿ ನಾಲ್ಕು, ಇದು 19 ಸರ್ಗಗಳು, ಅದರಲ್ಲಿ 4 ಸರ್ಗಗಳು ಪಂಢರಾಪುರದಲ್ಲಿ ಪೂರ್ಣ ಆಗಿದೆ. ಆದ್ದರಿಂದ ಯಾರು ವಿಶೇಷವಾಗಿ ಗ್ರಂಥವನ್ನು ಪ್ರವಚನಕ್ಕೆ ಅಂತ ಬಯಸಿದ್ದಾರೆ ಅವರ ಮನಸ್ಸಿನಲ್ಲಿ 5ನೇ ಸರ್ಗದಿಂದ ಶುರು ಮಾಡಬೇಕು ಅಂತಿದೆ. ಆದರೆ ಬಹಳ ಜನ ಈ ಮೊದಲಿನಿಂದ 4 ಸರ್ಗಗಳನ್ನು ಅವರು ಕೇಳಿಲ್ಲ ಅಂತ ಚಿಂತನೆ ಮಾಡ್ಕೊತಾ ಇದ್ರು. ಅದಕ್ಕೆ ಒಂದು ಕೆಲಸ ಮಾಡಿದರಾಯಿತು. ನನ್ನ ಆ್ಯಪ್ ಇದೆ, ಕರ್ನೂಲ್ ಆಚಾರ್ಸ್ ಚಿಂತನ ಅಂತ ಆ್ಯಪ್ ಇದೆ, ಅದರೊಳಗೆ ಎಲ್ಲವನ್ನು ಅಪ್ಲೋಡ್ ಮಾಡಿ ಆಗಿದೆ. ಪ್ರತಿಯೊಂದು ಏನು ಆ ವಿಶೇಷವಾದ 4 ಸರ್ಗಗಳು, ಒಂದು ವಾರದ ದಿವಸ 4 ಸರ್ಗಗಳು ಹೇಳಿದ್ದು, ಆ 4 ಸರ್ಗಗಳ ಚಿಂತನೆ ಎಲ್ಲ ಅಲ್ಲಿ ಕೊಟ್ಟಿದೆ. ಇನ್ನು ವಿಶೇಷವಾಗಿ 5ನೇ ಸರ್ಗದಿಂದ ಇಲ್ಲಿ ಶುರುವಾಗ್ತಾ ಇದೆ. ಇಲ್ಲಿ ಕೃಷ್ಣ ವಿಶೇಷವಾಗಿ ಕಾಲೀಯ ಮಥನ ಮಾಡಿದ ಮೇಲೆ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಸಯಾಮುನಾಂಭಸ್ಯ ವಗಾಹನೋತ್ಥ ಶರೀರ ಶೈತ್ಯಂ ಶಮಯನ್ನಿವೇಶ ನಿಶಿ ಪ್ರವೃದ್ಧಂ ನವಕಾನನಾಗ್ನಿಂ ಪಪೌ ದಯಾಲುಹು ಸ್ವಜನಸ್ಯ ಗುಪ್ತೈ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಏನು ಕೃಷ್ಣ ಆ ಕಾಳಿಯ ಮಥನ ಘಟ್ಟ ನಡೆದ ಮೇಲೆ ಕೃಷ್ಣ ಕಾಳಿಯ ದಮನ ಮಾಡುವಾಗ ಎಲ್ಲರೂ ಬಂದರು, ಗೋಕುಲದ ಎಲ್ಲರೂ ಅಲ್ಲಿ ಬಂದರು. ಕೃಷ್ಣ ಮೊದಲು ಸಿಕ್ಕಾಕ್ಕೊಂಡಂತೆ ಇದ್ದ, ಎಲ್ಲರೂ ಅಳತಾ ಇದ್ದರು. ಆವಾಗ ಗೋಕುಲದಲ್ಲಿ ಉತ್ಪಾತಗಳೇ ಆಯಿತು. ಅವರ ಆಕಳು ಎಲ್ಲ ಹೆಜ್ಜೆ ಹಿಡ್ಕೊಂಡು ಎಲ್ಲಿದ್ದಾರೆ ಇವರು ಅಂತ ನೋಡಿಕೊಂಡು ಬಂದರು. ನೋಡಿದರೆ ಗೋಪಬಾಲಕರು ಆಕಳುಗಳು ಎಲ್ಲ ಅಳತಾ ಇದ್ದಾರೆ. ಬಲರಾಮ ಹೊತ್ತು ಬಂದಿದ್ದಿಲ್ಲ. ಕೃಷ್ಣ ನೀರಲ್ಲಿ ಸರ್ಪಕ್ಕೆ ಸಿಕ್ಕಾಕ್ಕೊಂಡಿದ್ದಾನೆ, ಸಿಕ್ಕಾಕ್ಕೊಂಡವನಂತೆ ಇದ್ದಾನೆ. ಅದನ್ನು ನೋಡಿ ಆಯಿತು ಕೃಷ್ಣನ ಕಥಾ ಅಂತ ಹೇಳಿ ನಂದಾದಿಗಳೆಲ್ಲ ನೀರಿಗೆ ಇಳಿಬೇಕು ಅಂದುಕೊಳ್ತಾ ಇದ್ದಾರೆ, ಹೇಗಾದರೂ ಸರಿ ಅಂತ. ಆವಾಗ ಬಲರಾಮ ದೇವರು ಹೇಳ್ತಾರೆ, ಬೇಡ ಬೇಡ, ಕೃಷ್ಣನಿಗೇನು ಆಗಲಿಲ್ಲ. ಹೇ ಕೃಷ್ಣ, ಸಾಕಯ್ಯ ನಿನ್ನ ಆಟ, ಹೇಳು. ಆವಾಗ ಕೃಷ್ಣ ಒಂದು ಸಲ ಮೈ ಜಾಡಿಸಿ ಆ ಹಾವು ತನಗೆ ಸುತ್ತುಕೊಂಡಿರುವ ಹಾವೆಲ್ಲ ಪುಡಿ ಪುಡಿ ಆಗುವಂತೆ ಮಾಡಿ ಅದರ ಶಿರಸ್ಸಿಗೆ ಹಾರ್ತಾ ಇದ್ದಾನೆ, ನರ್ತನ ಮಾಡ್ತಾ ಇದ್ದಾನೆ. ವಾದಿರಾಜಗುರು ಸಾರ್ವಭೌಮ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅನೀನ ದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶ ಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಅದ್ಭುತವಾಗಿ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ. ನರ್ತನ ಮಾಡಿ ಸುಮ್ಮನೆ ಕೂತ್ಕೊಂಡು ನಿಂತುಕೊಂಡು ಕಾಲಿಂದ ಪಟ ಪಟ ಹೊಡೆದಿದ್ದರೆ ಆಗ್ತಿತ್ತು, ಆದರೆ ಏನು ಮಾಡಿದರೂ ಚಂದ ಮಾಡಬೇಕು ಅಂತ ಕೃಷ್ಣ ನರ್ತನ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಒಂದು ಕಡೆ ಹೆಡೆಗಳನ್ನು, ಒಂದು ಹೆಡೆ ತುಳಿದರೆ ಇನ್ನೊಂದು ಹೆಡೆ ಇಷ್ಟು ಎತ್ತರ ಏರ್ತಾ ಇದೆ, ಅಲ್ಲಿ ಹಾರತಾ ಇದ್ದಾನೆ, ಅದು ಕೆಳಗೆ ಬರ್ತಾ ಇದೆ, ಇನ್ನೊಂದು ಏರ್ತಾ ಇದೆ. ಹೀಗೆ 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 ಆ ಹೆಡೆಗಳ ಮೇಲೆ ಹಾರಿ ಹಾರಿ ಕೃಷ್ಣ ನರ್ತನ ಮಾಡ್ತಾ ಇದ್ದರೆ ಆ ನರ್ತನೆಗೆ ತಕ್ಕಂತೆ ವಿಶೇಷವಾಗಿ ಬ್ರಹ್ಮದೇವರು ಮೃದಂಗ ಬಾರಿಸ್ತಾ ಇದ್ದಾರಂತೆ. ಮೃದಂಗ ಬಾರಿಸುವಾಗ ವಿಶೇಷವಾಗಿ ಹನುಮಂತ ದೇವರು ಒಳ್ಳೆ ಹಾಡುಗಳನ್ನು ಹೇಳಿದರಂತೆ, ರುದ್ರದೇವರು ತಾಳ ಹಾಕಿದರಂತೆ. ಯಾಕೆ ಅಲ್ಲ, ಬರೇ ನರ್ತನ ಮಾಡಿದರೆ ಪರವಾಗಿಲ್ಲ, ಕೆಳಗೆ ಈ ಕಾಲಿಯನ ಪ್ರಾಣವೇ ಹೋಗ್ತಾ ಇದೆ, ಇವರೇನೋ ಚೆಂದಾಗಿ ತಾಳ ಆದಮೇಲೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಸಜ್ಜನರಾದವರ ಅಹಂಕಾರ ತೆಗೆಯೋದೇ ಸಂತೋಷ ಅವರಿಗೆ, ದುರ್ಜನರಾದವರ ಸಂಹಾರ ಹೇಗೆ ಸಂತೋಷವೋ ಸಜ್ಜನರಾದವರ ಅಹಂಕಾರ ತೆಗೆಯೋದು ಅಷ್ಟೇ ಸಂತೋಷ. ಯಾಕೆ ಅವರು ಹತೋಟಿಗೆ ಬಂದು ಭಗವಂತನ ವಶನಾಗ್ತಾರೆ, ಅದೇ ಆನಂದ ಅವರಿಗೆ. ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತ ಕಾಲಿಯ ಶಿರ ಮಥನ ಮಾಡುವಾಗ ಅವರ ಹೆಂಡತಿಯರೆಲ್ಲರೂ ಬರ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಹೇಳ್ತಾರೆ, ನನ್ನ ಗಂಡನನ್ನು ಚೂರು ಉಳಿಸಯ್ಯ. ಅಲ್ಲೂ ಭಾಗವತರು ತುಂಬ ಸುಂದರವಾದಂಥ ಈ ಪ್ರಸಂಗ ಹೇಳ್ತಾರೆ. ಲಕ್ಷ್ಮೀದೇವಿ ಎಷ್ಟು ಕಾಲ ತಪಸ್ಸು ಮಾಡಿದ್ಲು, ನಿನ್ನ ಪಾದ ರೇಣುಗಳನ್ನು ಧಾರಣೆ ಮಾಡಬೇಕು ಅಂತ ತಪಸ್ಸು ಮಾಡಿದ್ಲು. ಅಂಥದ್ದು ನಿನ್ನ ಪಾದ ರೇಣುಗಳು, ನಿನ್ನ ಪಾದ ಸ್ಪರ್ಶ ಇವರ ತಲೆಗಾಯ್ತಲ್ಲಯ್ಯ, ತವಾಂಘ್ರಿ ರೇಣು ಸ್ಪರ್ಶಾಧಿಕಾರ ಅಂತ. ಅದೇನು ಪುಣ್ಯ ಮಾಡಿದ್ನು ನಮ್ಮ ಗಂಡ, ನೀನು ಬಂದು ಆತನ ತಲೆ ಮೇಲೆ ಕಾಲಿಂದ ಹೊಡಿತಾ ಇದೀಯ, ಅದೆಂಥ ಪುಣ್ಯಪ್ಪ. ಆದರೆ ಸುಸ್ತಾಗಿದ್ದಾನೆ, ಕ್ಷಮಾ ಮಾಡಿ ಬಿಡಬೇಕು. ಆವಾಗ ಕೃಷ್ಣ ಅನುಗ್ರಹ ಮಾಡಿ ರಮಣಕ ದ್ವೀಪಕ್ಕೆ ಕಳಿಸಿಕೊಟ್ಟ ಅಂತ ಇವೆಲ್ಲವನ್ನು ತಿಳಿಸಿಕೊಟ್ಟು ನಂತರ ಬಂದಂಥ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಪರ್ವತದಷ್ಟು ಸರ್ಪ ಕ್ಷಣದಲ್ಲಿ ಅದೃಶ್ಯ ಆಗಿಬಿಡೋದು, ಕೃಷ್ಣ ಸಂತೋಷವಾಗಿ ಬರೋದು, ಎಲ್ಲರೂ ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ ಕೃಷ್ಣ ಬಂದದ್ದಕ್ಕೆ. ಕೃಷ್ಣ ವಿಶೇಷವಾಗಿ ಅವರೆಲ್ಲರಿಂದ ಕೂಡಿಕೊಂಡು ಆ ಕಾಲಿಂದಿ ಮಡುವಿನ ಹತ್ತಿರವೇ ಎಲ್ಲರೂ ಮಲಗ್ತಾ ಇದ್ದಾರೆ. ರಾತ್ರಿ ಸಂಜೆ ಆಗಿಬಿಟ್ಟಿದೆ, ರಾತ್ರಿ ಮತ್ತು ಮನೆ ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಮಲಗಿದ್ದಾರೆ. ಅಂಥ ಕಾಲಕ್ಕೆ ಅದು ನವಕಾನನ ಅಂದರು. ಹೊಸದಾಗಿ ಚೆನ್ನಾಗಿ ಬೆಳೆದಿರುವಂಥ ದೊಡ್ಡ ಕಾಡು, ಆ ಕಾಡಿಗೆ ಬೆಂಕಿ ಬೀಳತಾ ಇದೆ. ಹೇಳ್ತಾರೆ, ನಿಶಿ ಪ್ರವೃದ್ಧಂ ನವಕಾನನಾಗ್ನಿಂ. ಆ ರಾತ್ರಿ ಹೊತ್ತಿನಲ್ಲಿ ಭಯಂಕರವಾಗಿ ಕಾಡುಗಿಚ್ಚು ಬರ್ತಾ ಇದೆ. ಆ ಕಾಡುಗಿಚ್ಚು ಹೇಗೆ ಬರುತ್ತೆ ಅಂದರೆ, ಒಂದಕ್ಕೊಂದು ಮರಗಳು ಘರ್ಷಣೆ ಆಗದಾಗ ಆ ಘರ್ಷಣೆಯಿಂದ ಬೆಂಕಿ ಹುಟ್ಟುತ್ತೆ. ಹಸಿ ಗಿಡಗಳನ್ನೇ ಸುಡ್ತಾ ಬರುತ್ತೆ, ಒಣಗಿದ್ದೇ ಬೇಕಾಗಿಲ್ಲ ಬೆಂಕಿಗೆ, ಹಸಿ ಗಿಡಗಳೇ ಆಹುತಿಯಾಗ್ಬಿಡುತ್ತೆ. ನಾವು ಎಲ್ಲಿ ನೋಡಿದ್ವಿ ಅಂತ ಹೇಳಿದರೆ, ಈ ಮುಕ್ತಿನಾಥಿಗೆ ಹೋಗುವಾಗ ವಿಚಿತ್ರ ಸ್ವಾಮಿ ಅನುಭವ ಕೊಟ್ಟ. ರಾತ್ರಿ ಇಡೀ ಪ್ರಯಾಣ ಆಗಿತ್ತು ಘಾಟ್ ಸೆಕ್ಷನ್ನಲ್ಲಿ. ಅಂಥ ಕಾಲಕ್ಕೆ ನಾವು ಯಾವ ಪರ್ವತದ ಮೇಲೆ ಹೋಗ್ತಾ ಇದ್ದೀವೋ, ರಾತ್ರಿ ಕೆಳಗೆ ನೋಡಿದರೆ ಗಂಗೆಯಂತೆ ಗಂಡಕಿ, ಬಿದ್ದರೆ ಕೃಷ್ಣಾರ್ಪಣ. ಚಿಕ್ಕ ರೋಡ್ಡು, ಆ ರೋಡ್ಡು ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಿಧಾನಕ್ಕೆ ಜೀಪ್ ಹೋಗ್ತಾ ಇದೆ. ಅರ್ಧರಾತ್ರಿ ಹೊತ್ತು ಅವನೇ ಹೇಳಿದ, ಜನ್ಮದಲ್ಲಿ ಇಷ್ಟುವರೆಗೂ ನಾನು ಇಂಥ ರಾತ್ರಿ ಪ್ರಯಾಣ ಮಾಡಿಲ್ಲ, ನಿಮ್ಮನ್ನು ಒಬ್ಬ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದು ಅಂತ. ನಮ್ದೆಲ್ಲ ಸ್ವಾಮಿ ಅಂಥ ಪರೀಕ್ಷೆ ಕೊಟ್ಟಿದ್ದ. ಆವಾಗ ನೋಡ್ತೀವಿ ಇದ್ದಕ್ಕಿದ್ದಂತೆ ನಮ್ಮ ಬೆಟ್ಟದ ಮೇಲೆ ಬರ್ತಾ ಇದ್ದರೆ ಒಳ್ಳೆ ಬೆಳಕು ಬೀಳ್ತಾ ಇದೆ. ಎಲ್ಲಿಂದ ಬೆಳಕು, ಯಾರು ಲೈಟ್ ಹಾಕ್ತಾ ಇದ್ದಾರೆ ಏನು ಅಂತ ನೋಡಿದರೆ, ಪಕ್ಕದ್ದು ಬೆಟ್ಟ ಹತ್ತುಕೊಂಡ್ಬಿಟ್ಟಿದೆ. ಇಡೀ ಬೆಟ್ಟ ಬೆಟ್ಟ ಉರಿತಾ ಇದೆ, ಧಗ 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 ಧಗ. ಇಡೀ ಬೆಟ್ಟಕ್ಕೆ ಪೆಟ್ರೋಲ್ ಹಾಕಿದರೆ ಹೇಗೆ ಉರಿಬೇಕು, ಹಾಗೆ ಉರಿತಾ ಇದೆ. ಕಾಡುಗಿಚ್ಚು ಹತ್ತುಕೊಂಡಿದೆ ಆ ರಾತ್ರಿ ಹೊತ್ತಿನಲ್ಲಿ. ಅದು ನೋಡಿ ನಮ್ಮ ಓಹೋ ಕಾಡುಗಿಚ್ಚು ಅಂದರೆ ಹೀಗಿರುತ್ತಾ ಅಂತ ನಮಗೆ ಅನುಭವ ಆಯಿತು. ಹಾ, ವಿಶೇಷವಾಗಿ ಎಲ್ಲರೂ ದಿಕ್ಕಾಪಾಲ ಓಡಬೇಕು ನೋಡ್ತಾರೆ, ಸುತ್ತು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅವಾಗ ನೋಡಿ ಅಲ್ಲಿ ವಿಶೇಷ, ಎಲ್ಲರೂ ತಮ್ಮನ್ನು ತಾವು ಪ್ರಯತ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತಾರೆ, ಆಗಲಿಲ್ಲ. ಕೊನೆಗೆ ತಮ್ಮ ಮಧ್ಯೆ ಒಬ್ಬ ಇದ್ದಾನೆ, ಮೊದಲಿನಿಂದ ವಿಶೇಷ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಅನೇಕ ದೈತ್ಯರು ಸಂಹಾರ ಮಾಡಿದ್ದಾನೆ. ಇಂಥವನನ್ನು ಇಟ್ಟುಕೊಂಡು ನಾವು ಬರೀ ಶ್ರಮ ಪಡ್ತಾ ಇದ್ದೀವಲ್ಲ ಅಂಥೇಳಿ ಆ ದೇವರ ಪಾದ ಕೆರಕ್ತಾರೆ. ಅಯ್ಯ, ಇಲ್ಲಿ ನಾ ಹೋಗಲಿಕ್ಕೆ ಹಾದಿಯೇ ಇಲ್ಲ, ಎಲ್ಲಿ ನೋಡಿದರೂ ಬೆಂಕಿ ಬರ್ತಾ ಇದೆ, ಸುಟ್ಟಾಕ್ತಾ ಇದೆ, ದಯವಿಟ್ಟು ರಕ್ಷಣೆ ಮಾಡು ಅಂದಾಗ ಕೃಷ್ಣ ಒಂದು ಸಲ ಬಾಯಿ ತೆಗೆದ, ಎಲ್ಲ ಅಗ್ನಿಯನ್ನು ಪಪವು ಪಾನ ಮಾಡಿದ. ಯಾಕೆ ಪಾನ ಮಾಡಿದ ಅಂದರೆ ಹೇಳ್ತಾ ಇದ್ದಾರೆ ಇಲ್ಲಿ ವಾದ್ಯರಾದರೂ ಒಂದು ವಿಶೇಷ ಹೇಳ್ತಾ ಇದ್ದಾರೆ. ಸಾಮಾನ್ಯ ಹೇಳೋ ಅರ್ಥ ಏನು, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಇವನ ಬಾಯಿಯಿಂದಲೇ ಇಂದ್ರಾಗ್ನಿಗಳು ಹುಟ್ಟಿದರು, ಈತನ ಬಾಯಿಯಿಂದನೇ ಅಗ್ನಿ ಹುಟ್ಟಿದ್ದಾದ್ದರಿಂದ ಅಗ್ನಿಯನ್ನು ಬಾಯಿಯೊಳಗೆ ಇಡೋದ್ರ ಮೂಲಕ ನಾನಿದಕ್ಕೆ ಹುಟ್ಟು ಕೊಟ್ಟವ ಅಂತ ಜಗತ್ತಿಗೆ ತೋರಿದ. ಅದೊಂದರ್ಥ ಆಗಿತ್ತು. ಇನ್ನೊಂದು ಹೇಳ್ತಾರೆ, ಸಯಾಮುನಾಂಭಸಿ ಅವಗಾಹನೋತ್ಥ ಶರೀರ ಶೈತ್ಯಂ ಶಮಯನ್ನಿವೇಶ. ಆತ ಯಮುನೆ ನೀರಲ್ಲಿ ಮುಳುಗಿ ಇಷ್ಟೊತ್ತು ಆ ವಿಶೇಷವಾಗಿ ಕಾಲಿಯನ್ನು ಮರ್ದನ ಮಾಡಿ 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 ಆ ನೀರಲ್ಲಿ ಮುಳುಗಿದ್ದಕ್ಕೆ ತುಂಬ ಥಂಡಿಯಾಗಿತ್ತಲ್ವಾ, ಆ ಥಂಡಿಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಆ ರಾತ್ರಿ ಭೀಕರವಾಗಿ ಬಂದಂಥ ಅಗ್ನಿಯನ್ನು ಒಳಗಿಟ್ಟುಕೊಂಡ, ಥಂಡಿ ಕಡಿಮೆ ಮಾಡಿಕೊಂಡ. ಹೇಳ್ತಾರೆ, ಪಪೌ ದಯಾಲು ಸ್ವಜನಸ್ಯ ಗುಪ್ತೈ, ತನ್ನವರನ್ನು ರಕ್ಷಣೆ ಮಾಡಲಿಕ್ಕಾಗಿ ದಯಾಳುವಾದಂಥ ಭಗವಂತ ತಾನದನ್ನು ಸ್ವೀಕಾರ ಮಾಡಿದ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಉತ್ಪ್ರೇಕ್ಷ, ಅಯ್ಯೋ ಶೈತ್ಯ ಕಳ್ಕೊಳ್ಳಿಕ್ಕೇನು ಎಂಬ ಥರ ಇತ್ತಪ್ಪ. ಅದು ದೇವರಿಗೆ ಶೈತ್ಯವೂ ಇಲ್ಲ, ಉಷ್ಣತೆಯೂ ಇಲ್ಲ. ಯಾಕೆ, ನೀರಿನಲ್ಲಿರುವ ಶೈತ್ಯತೆಯಲ್ಲಿರುವ ಅಂದರೆ ಶೀತವಾಗಿರುವ ನೀರಿನಲ್ಲಿ ಇವನೇ ಇರ್ತಾನೆ, ಬೆಂಕಿಯಲ್ಲೂ ಇವನೇ ಇದ್ದಾನೆ. ಇವನಿಗೆ ಶೈತ್ಯ ಇಲ್ಲ, ಉಷ್ಣ ಇಲ್ಲ. ಹಾ, ಭಗವಂತ ವಿಶೇಷವಾಗಿ ಅಂದರೆ ಇವನಿಗೆ ಅಲ್ಲ, ನೀವು ಹೇಳ್ತಾ ಇದ್ದೀರ ಅವನಿಗೆ ಶೀತದ ಬಾಧ, ಆದಮೇಲೆ ಬೆಂಕಿ ಬಾಧ, ಎಲ್ಲ ಬಾಧ ಇದೆ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಶಮಯನ್ನಿವ ಈಶಃ ಅಂದರು. ಈಶಃ ಅಂದರೆ ಸಮರ್ಥ ಭಗವಂತ. ವಿಶೇಷವಾಗಿ ಎಲ್ಲದಕ್ಕೂ ನಿಯಾಮಕ, ಅಗ್ನಿಗೂ ನಿಯಾಮಕ, ನೀರಿಗೂ ನಿಯಾಮಕ, ಅದರದರ ಗುಣವನ್ನು ಪ್ರೇರಣೆ ಮಾಡಿ ಕೊಡತಕ್ಕಂಥವನೇ ಭಗವಂತ. ಅವನಿಗೆ ಯಾರಿಂದಲೂ ಏನಾಗಲ್ಲ, ಯಾವುದರಿಂದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ಮುಂದೆ ಹೇಳ್ತಾರೆ, ಸ್ತುವಂತು ಸರ್ವೇ ವನವಗ್ನಿಪಾನ ಕೃತಾನುಭಾವಂ ನವಯಂ ಮುರಾರೇ ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೇ ಕೈಶಿತುಸ್ತೇನ ಕೃತೋನುಭಾವ. ಅಲ್ಲಿ ಹೇಳ್ತಾ ಇದ್ದಾರೆ, ಸ್ತುವಂತು ಸರ್ವೇ ವನವಗ್ನಿಪಾನ ಕೃತಾನುಭಾವಂ ನವಯಂ ಮುರಾರೇ. ಈ ಕೃಷ್ಣ ಮೇಲ್ನೋಟಕ್ಕೆ ಏನು ವಿಶೇಷವಾಗಿ ಈ ಕಾಡ್ಗಿಚ್ಚನ್ನ ಪಾನ ಮಾಡಿದ್ನಲ್ಲ, ಯಾರು ಬೇಕಾದ್ರೂ ಹೊಗಳ್ಕೊಳ್ಳಿ, ಯಾಕೆ ಹಂಗಂತೀರಿ, ಏನು ದೊಡ್ಡ ಕೆಲಸ ಅಲ್ಲೇನು ಅಂದರೆ ಹೇಳ್ತಾರೆ, ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೇ ಕೈಶು ತುಸ್ತೇನ ಕೃತೋನುಭಾವ. ಅಲ್ಲಿ ಹೇಳ್ತಾರೆ, ಅಗ್ನಿ ತನ್ನ ಹುಟ್ಟುಕೊಟ್ಟ ಜನ್ಮ ಪ್ರದೇಶವನ್ನು ಹೊಕ್ಕಿದೆ. ಅಗ್ನಿ ಎಲ್ಲಿಂದ ಹೊರಬಂದಿದೆಯೋ ಅಲ್ಲೇ ಹೊಕ್ಕಿದೆಯಪ್ಪ, ಅಂಥ ಕಾಲಕ್ಕೆ ನಿಮ್ಮ ದೇವರು ಮಾಡಿದ್ದೇನು ಅಂದರೆ, ಮೇಲ್ನೋಟಕ್ಕೆ ಅಲ್ಲಗಳದಂತೆ ಅಲ್ಲಗಳದು. ಒಳಗೆ ಹೇಳ್ತಾರೆ, ಈತನ ಬಾಯಿಂದೇ ಹುಟ್ಟಿದ್ದಯ್ಯ ಅಗ್ನಿ ಅಂದರೆ ಯಾರ ಬಾಯಿಂದ ಹುಟ್ಟಿದೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ ಭಗವಂತ. ವಿಶೇಷವಾಗಿ ಮುಖದಿಂದ ಇಂದ್ರಾಗ್ನಿಗಳಿಗೆ ಹುಟ್ಟುಕೊಟ್ಟ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ದೇವತೆಗಳಿಗೆಲ್ಲ ಎಲ್ಲಿ ಲಯ ಅಂದರೆ, ಹೇಳ್ತಾರೆ ತಮ್ಮ ಉತ್ಪತ್ತಿ ಕೊಟ್ಟ ಸ್ಥಾನ ಏನಿದೆ ಅಲ್ಲೇ ಲಯ ಎಲ್ಲರಿಗೂ. ಆದ್ದರಿಂದ ಅಗ್ನಿ ತನ್ನ ಉತ್ಪತ್ತಿ ಸ್ಥಾನದಲ್ಲೇ ಲಯ ಆದ ಅಂದರೆ, ದೇವರ ಮುಖವೇ ಅಗ್ನಿಗೆ ಉತ್ಪತ್ತಿ ಸ್ಥಾನ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳಿದರು. ಅಂದರೆ ಏನಂತ ಅರ್ಥ, ಈತ ಭಗವಂತ ಅಗ್ನಿಗೆ ಹುಟ್ಟು ಕೊಟ್ಟಿದ್ದಾನೆ, ಆತನ ಮುಖದಲ್ಲಿ ಅಗ್ನಿ ಚಿಕ್ಕದಾಗಿ ಹೋಗಿ ಸೇರಿಕೊಂಡಿದೆ, ಮತ್ತೆ ಇದನ್ನು ದೊಡ್ಡದಾಗಿ ಏನು ಹೇಳ್ತೀರಾ, ಆತನ ದೊಡ್ಡ ದೊಡ್ಡ ಮಹಿಮೆಗಳಿರುವಾಗ ಅಗ್ನಿ ಆತಿಂದನೇ ಹುಟ್ಟಿದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನೀವು ಸುಮ್ಮನೆ ಅಯ್ಯೋ ಕೃಷ್ಣ ಅಗ್ನಿ ಪಾನ ಮಾಡ್ದ ಅಂತ ಹೇಳ್ತೀರಿ, ಅದೇನು ದೊಡ್ಡದಯ್ಯ ಅಂದರೆ ಚಿಕ್ಕದು ಅಂತ ಅರ್ಥ ಅಲ್ಲ, ಅವನಿಗೆ ಅದೇನು ದೊಡ್ಡದು, ಅವನ ಬಾಯಿಯಿಂದನೇ ಹುಟ್ಟಿದ್ದ ಅಗ್ನಿ, ಅದು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದು ಮಾಡ್ತೀರಾ ಅಂತ ಒಳಗೊಳಗೆ ಭಗವಂತನ ವಿಶೇಷ ಚಿಂತನೆಯನ್ನು ಮಾಡುತ್ತಾರೆ ನಮ್ಮ ಗುರುರಾಜರು. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಸ್ವಜನೈ ನಿಜಪಾದಾಬ್ಜ ಭಜನೈ ಸಹಿತಸ್ತಃ ವ್ರಜಂ ವ್ರಜಮಾರ್ಜಿತ ಸರ್ವಾರ್ಥ ವ್ರಜಂ ನಿವಿವೇಶೆಚ್ಚುತಃ. ನಂತರ ಸ್ವಜನೈ ನಿಜ ಪಾದಾಬ್ಜ ಭಜನೈ, ತನ್ನನ್ನು ತನ್ನ ಪಾದವನ್ನು ಭಜನೆ ಮಾಡತಕ್ಕ ಸ್ವಜನರಿಂದ ಕೂಡಿಕೊಂಡು, ಅಲ್ಲಿ ನಿಜ ಪಾದಾಬ್ಜ ಭಜನೈ, ಆ ನಿಜ ಶಬ್ದ ಎಲ್ಲಿಗೆ ಅಂದರೆ ತನ್ನದೇ ಆದ ಪಾದ ಅಂತ ಒಂದು, ಎರಡನೇದು ನಿಜ ಭಜನೈ, ಈ ಪಾದಾಬ್ಜವನ್ನು ನಿಜವಾಗಿ ಭಜನೆ ಮಾಡುವರು ಅಂದರೆ ಏನು, ಸುಳ್ಳಾಗಿ ಭಜನೆ ಮಾಡುವರು ನಿಜವಾಗಿ ಭಜನೆ ಮಾಡುವರು ಅಂತ ಇಬ್ಬರು ಇರ್ತಾರೇನ್ರಿ ಹೇಳ್ತಾರೆ. ಮೇಲ್ನೋಟಕ್ಕೆ ಈ ಸಂಸಾರ ಅವಸ್ಥೆಯಲ್ಲಿ ಭಜನೆ ಮಾಡುವುದು ಬೇರೆ, ಸ್ವರೂಪದಲ್ಲೇ ಭಜನೆ ಮಾಡುವುದು ಬೇರೆ. ಇವರು ಸ್ವರೂಪತಃ ಭಕ್ತರು ಎಲ್ಲರೂ ದೇವತೆಗಳು, ಅದಕ್ಕೆ ಸ್ವರೂಪತಃ ಯಾರು ಭಕ್ತರಾಗಿದ್ದಾರೋ ಅಂಥವರಿಂದ ಕೂಡಿಕೊಂಡು ಸ್ವಜನೈಹಿ ನಿಜ ಪಾದಾಬ್ಜ ಭಜನೈಹಿ ಸಹಿತ ಅವರಿಂದೆಲ್ಲ ಕೂಡಿಕೊಂಡು ಭಗವಂತ ಅಂದರೆ ನಂತರ ಎಲ್ಲಿ ಅಲ್ಲಿಂದ ಹೊರಟು ಬಂದ ಮೇಲೆ விரஜம் ஆர்ஜித சர்வார்த்த விரஜம் ಈ ವ್ರಜಕ್ಕೆ ಬಂದ, ಎಲ್ಲಿ ವೃಂದಾವನಕ್ಕೆ ಬಂದ, ಎಂಥದ್ದು ನಡ್ತಾರೆ ಆರ್ಜಿತ ಸರ್ವಾರ್ಥ ವ್ರಜಂ, ಶ್ರೀಕೃಷ್ಣ ಅಲ್ಲಿ ಬಂದದ್ದಕ್ಕೇನೆ ಸಕಲ ಪುರುಷಾರ್ಥಗಳನ್ನು ಪಡೆದು ಬಿಟ್ಟಿದೆ ಆ ವ್ರಜ, ಸಕಲ ಪುರುಷಾರ್ಥವನ್ನು ಪಡೆದಿದೆ ಆ ಭೂಮಿ. ಅಲ್ಲ, ಮನುಷ್ಯರು ಅಥವಾ ಜೀವಿಗಳು ಪಡೆಯೋದು ಪುರುಷಾರ್ಥ, ಜಡವಾದ ವೃಂದಾವನ ಪಡೆಯುತ್ತ ಅಂದರೆ ವೃಂದಾವನ ಜಡ, ಅದಕ್ಕೆ ಅಭಿಮಾನಿ ಚೇತನ, ಆ ಅಭಿಮಾನಿ ಪಡೆದಿದ್ದಾರೆ. ಬೆಟ್ಟ ಜಡ ಗೋವರ್ಧನ, ಅಭಿಮಾನಿ ಚೇತನ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ವ್ರಜಂ ಆರ್ಜಿತ ಸರ್ವಾರ್ಥ ವ್ರಜಂ ಅಂದರೆ ಇಲ್ಲಿ ವ್ರಜ ಅಂದರೆ ಒಂದರ್ಥ, ವಿಶೇಷವಾಗಿರತಕ್ಕಂಥ ಗೋಪಳ್ಳಿ ಬೃಂದಾವನ, ಇನ್ನೊಂದು ವ್ರಜ ಅಂದರೆ ಗುಂಪು, ಪುರುಷಾರ್ಥಗಳ ಗುಂಪನ್ನೇ ಪಡೆದಿದೆ ಕೃಷ್ಣನ ಪಾದ ಸ್ಪರ್ಶದಿಂದ. ಅಂಥ ಗೋಕುಲವನ್ನು, ಬೃಂದಾವನವನ್ನು ನಿವಿವಿಷೇ ಅಚ್ಯುತ, ಅಚ್ಯುತನಾದ ಭಗವಂತ ಅಂದರೆ ಚ್ಯುತಿರಹಿತನಾದವ ನೀವ, ಅಂದರೆ ಯಾವ ರೀತಿಯೂ ಇವನಿಗೆ, ಇವನ ಗುಣಗಳು ಇವನನ್ನು ಬಿಟ್ಟು ಹೋಗಲ್ಲ, ಇವ ಯಾರ ಹೃದಯವನ್ನು ಬಿಟ್ಟು ಹೋಗಲ್ಲ, ಬಿಂಬರೂಪಿಯಾಗಿ ಸದಾ ಇರ್ತಾನೆ. ಆದ್ದರಿಂದ ದೇವರನ್ನು ಅಚ್ಯುತ ಅಂತ ಕರೆದು. ಅಚ್ಯುತ ಇಲ್ಲಿ ಒಂದು ವಿಶೇಷವಿದೆ, ಏನದು ಅಂದರೆ ತನ್ನವರನ್ನು ತಾನು ಕೃಷ್ಣ ಬಿಡೋದೇ ಇಲ್ಲ ಎಂಬುದನ್ನು ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಕೃಷ್ಣನ ನಂಬಬೋದ ನಾವು? ನಂಬಿದ್ರೆ ನಮ್ಮ ಜೊತೆಗೆ ಯಾವಾಗೂ ಇರ್ತಾನೇನು? ಇರೋದಾದ್ರೆ ನಂಬೋಣಪ್ಪ, ಇವತ್ತಿದ್ದು ನಾಳೆ ಬಿಟ್ಟು ಹೋದರೆ? ಅದಕ್ಕಂದ್ರು ಇವನು ಯಾವಾಗೂ ಇರ್ತಾನೆ, ಚಿಂತೆಯೇ ಬೇಡ, ಯಾವಾಗೂ ಇರ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ನಿಜ ಬಲ ಕರಮಗ್ನಿಂ ಕೃಷ್ಣ ಪೀತಂ ನಿಶಮ್ಯ ಜ್ವಲಿತ ಇವ ಸಸೂರ್ಯ ಪ್ರಾಸುರಾಸಿ ಪ್ರಾದುರಾಸಿ ನಿದಾಗ ಸ್ವಕೃತಿಮಥ ಸ್ವನಾಂನ ನಿರ್ಣಿನೀಶುರ್ವಿಚಿತ್ಯ ಧೃತ ಮೃತುಪತಿನೇವ ಪ್ರಾಪ ಗೋಪೋವನಾಂತಂ. ಇನ್ನು ಗ್ರೀಷ್ಮ ಋತುವಿನ ಆಗಮನವನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಂ, ವಿಶೇಷವಾಗಿ ಸೂರ್ಯ ಅಗ್ನಿ ಇಬ್ಬರು ಒಂದೇ, ಯಾಕೆ ಅಗ್ನಿಯೂ ತಾಪ ಕೊಡ್ತಾನೆ ಸೂರ್ಯನು ತಾಪ ಕೊಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಗ್ರೀಷ್ಮ ಋತು ಅದಕ್ಕೆ ಬೇಗೆ ಜಾಸ್ತಿ ಹೆಚ್ಚು, ಬಿಸಿಲಿನ ಬೇಗೆ ತುಂಬ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ನಿಜ ಬಲಕರಂ, ಸೂರ್ಯನಿಗೆ ಬಲ ಅಂತೆ ಯಾರು? ಅಗ್ನಿ. ಅಂದರೆ ಹೇಳ್ತಾ ಇದ್ದಾರೆ ತಾನೂ ತಾಪ, ಇದು ತಾಪ. ನಿಜ ಬಲಕರಂ ಅಗ್ನಿಂ ಕೃಷ್ಣ ಪೀತಂ ನಿಶಮ್ಯ, ಈ ಕೃಷ್ಣ ನನ್ನ ಸ್ನೇಹಿತ, ಅಗ್ನಿಯನ್ನು ನುಂಗಿಬಿಟ್ಟಿದ್ದಾನೆ ಅಂತ ಗೊತ್ತಾಗಿ ಜ್ವಲಿತ ಇವಸ ಸೂರ್ಯ, ವಿಶೇಷವಾಗಿ ಸೂರ್ಯದೇವರು ಏನು ಭೀಕರವಾಗಿ ಕೆರಳಿ ಉರಿತ ಉರಿತ ಬಂದನೇನೋ ಎಂಬಂತೆ ಪ್ರಾದುರಾಸಿ ನಿದಾಗ, ಅಂದರೆ ವಿಶೇಷವಾಗಿ ಈ ವಸಂತ ಋತು ಅಂದರೆ ಗ್ರೀಷ್ಮ ಋತು ತಾನಾಗಿ ಬರ್ತಾ ಇದೆ. ಗ್ರೀಷ್ಮ ಋತು ಸಸೂರ್ಯ ನಿದಾಗ, ಗ್ರೀಷ್ಮ ಋತು ಬರ್ತಾ ಇದೆ, ಸೂರ್ಯನ ಜೊತೆಗೆ ಬರ್ತಾ ಇದೆ, ಕೆರಳಿದ ಸೂರ್ಯನ ಜೊತೆಗೆ ವಿಶೇಷವಾಗಿ ಗ್ರೀಷ್ಮ ಋತು ಬಂತು. ನಂತರ ಸ್ವಕೃತಿ ಮತ ಸ್ವನ ಅಮ್ನ ನಿರ್ಣಿನೀಶು ವಿಚಿತ್ಯ, ಅವಾಗ ಸೂರ್ಯ ಏನು ಮಾಡಿದರು ಅಂದರೆ ಹೇಳ್ತಾ ಇದ್ದಾರೆ, ಸನಾಮನ ಒಂದೇ ಹೆಸರು ಇರುವವರು ಇರ್ತಾರಲ್ಲ ಅವರಿಬ್ಬರಿಗೂ ಪರಸ್ಪರ ಪ್ರೀತಿ ಜಾಸ್ತಿ ಇರುತ್ತೆ ಒಬ್ಬರೊಬ್ಬರಿಗೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಹೆಸರು ಇರುವವರಿಗೆ ಸಾಮಾನ್ಯ ಪ್ರೀತಿ. ಅದಕ್ಕೆ ಹೇಳ್ತಾರೆ ವಸಂತಕ್ಕೆ ಮಾಧವ ಅಂತ ಹೆಸರು, ಕೃಷ್ಣನಿಗೂ ಮಾಧವ ಅಂತ ಹೆಸರು, ಅದಕ್ಕೆ ಸನಾಮನ ಸ್ವಕೃತಿ ಮಥ. ಕೃಷ್ಣ ವಿಶೇಷವಾಗಿ ಈ ಸೂರ್ಯ ಹೀಗೆ ಬಂದನಲ್ಲ ಇನ್ನು ನಾನೇನು ಮಾಡಬೇಕು, ಅಗ್ನಿಯನ್ನು ಕೊಡದೆ ಸಿಟ್ಟಿನಿಂದ ಸೂರ್ಯ ಬಂದ ನಾನೇನು ಮಾಡಬೇಕು ಎಂಬುದನ್ನು ಆಲೋಚನೆ ಮಾಡಿದ ಕೃಷ್ಣ. ಯಾರ ಜೊತೆಗೆ? ತನ್ನ ಹೆಸರೇ ಇರುವಂಥ ಮಾಧವ, ವಸಂತ ಮಾಧವ, ವಸಂತ ಋತುವಿನೊಂದಿಗೆ ಋತುಪತಿಯಾದ ವಸಂತ ಅವರೊಂದಿಗೆ ಸಮಾಲೋಚನೆ ಮಾಡಿ ಕೃಷ್ಣ ಏನು ಮಾಡಿದ ಹೇಳ್ತಾ ಇದ್ದಾರೆ. ಧೃತಂ ಋತುಪತಿನೇವ ಪ್ರಾಪ ಗೋಪೋವನಾಂತಂ. ವಿಶೇಷವಾಗಿ ತನ್ನ ಕರ್ತವ್ಯ ಏನು ಮಾಡಬೇಕು ಅಂತ ನೋಡಪ್ಪ ಇವರೆಲ್ಲ ಬಂದಾರೆ ನಾವೇನು ಮಾಡೋಣ ಅಂಥೇಳಿ ಆ ವಸಂತ ಋತುವಿನ ಅಭಿಮಾನಿ ಜೊತೆಗೆ ಸಮಾಲೋಚನೆ ಮಾಡಲಿಕ್ಕೇನೋ ಎಂಬಂತೆ ವನಕ್ಕೆ ಬಂದ. ಒಟ್ಟಾರೆ ತಾತ್ಪರ್ಯಲ್ಲಿ ಬಂತು ಅಂದರೆ ಗ್ರೀಷ್ಮ ಋತು ಬರ್ತಾ ಇದೆ, ಕೃಷ್ಣ ವನಕ್ಕೆ ಬಂದ. ಗ್ರೀಷ್ಮ ಋತುವಿನಲ್ಲಿ ವಿಹಾರಕ್ಕೆ ಕೃಷ್ಣ ಆಕಳಗಳನ್ನೆಲ್ಲ ಕರ್ಕೊಂಡು ತಾನು ಬಂದ ಅಂದರು. ಅದನ್ನು ಒಳ್ಳೆ ಕಾವ್ಯಮಯವಾಗಿ ಸುಂದರವಾಗಿ ವರ್ಣನೆ ಮಾಡಿದರು. ಸರಿ, ಇಲ್ಲಿ ಕಾವ್ಯವೋ ಆಧ್ಯಾತ್ಮಿಕ ಕಾವ್ಯವೋ? ಇದು ಆಧ್ಯಾತ್ಮಿಕ ಕಾವ್ಯ. ಇದು ಬರೇ ಇಲ್ಲದ್ದನ್ನೆಲ್ಲ ವರ್ಣನೆ ಮಾಡ್ತಾರೆ, ಮುಖ ನೋಡಲಿಕ್ಕೆ ಚಂಡಾಲವಾಗಿರುತ್ತೆ ಯಾರದ್ದು ಅಂದುಕೊಳ್ಳಿ. ಈ ಕವಿಗಳು ಅಂತ ಮೇನು ಸಾಮಾನ್ಯ ಇರ್ತಾರೆ, ರಾಜರ ಆಸ್ಥಾನದಲ್ಲೆಲ್ಲ ಇರ್ತಾರಲ್ಲ, ಚೂರು ಸಂಸ್ಕೃತ ಎಲ್ಲ ಕಲ್ತ್ಕೊಂಡಿದ್ದವರು, ಅವರು ಆ ರಾಜನ ಮುಖ ಚಂಡಾಲವಾಗಿದ್ದರು, ಚಂದ್ರನಂತೆ ಇದೆ ಅಂತ ಬರೀತಾರೆ. ಆ ಥರ ಇಲ್ಲದ್ದನ್ನು ಉತ್ಪ್ರೇಕ್ಷ ಮಾಡಿ ಬರೆಯುವ ಏನು ಕವನ ಏನಿದೆ ಅಂಥದ್ದಾರ ನಮ್ಮ ವಾದ್ಯರಾಜರ ಕವನ? ಸುಮ್ಮನೆ ಉತ್ಪ್ರೇಕ್ಷ ಮಾಡಿ ಬರೆದು ಬಿಟ್ರೆ ಅದನ್ನು ನಾವು ಓದಲಿಕ್ಕೆ ಎಲ್ಲ ಸಮಯ ಹಾಳು ಮಾಡ್ಕೋಬೇಕಾ ಅಂದರೆ ಎಚ್ಚರ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇದು ವಿಶೇಷವಾಗಿರತಕ್ಕಂಥ ಆಧ್ಯಾತ್ಮ ಪ್ರಪಂಚ. ಅದಕ್ಕೆ ಹೇಳ್ತಾರೆ ನಿಜ ಬಲಕರಂ ಅಗ್ನಿಂ, ಸೂರ್ಯನಿಗೆ ಬಲ ಕೊಡುವುದು ಅಗ್ನಿ ಎಂಬ ರಹಸ್ಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏನದು ಅಂದರೆ ಹೇಳ್ತಾ ಇದ್ದಾರೆ, ಈ ಅಗ್ನಿಯಲ್ಲಿರುವ ಭಗವದ್ ರೂಪವೇ, ಅಗ್ನಿಯಲ್ಲಿರುವ ಭಗವದ್ ರೂಪವೇ ವಿಶೇಷವಾಗಿ ಗ್ರೀಷ್ಮ ಋತುವಿನಲ್ಲಿ ತಾನು ಸೂರ್ಯನಲ್ಲಿ ಪ್ರವೇಶಿಸಿ ಆ ಸೂರ್ಯ ಯದ್ಯಪಿ ಕಾಂತಿ ಇರುತ್ತೆ, ಆ ಪ್ರಖರತ ಉಷ್ಣತ ಏನಿದೆಯಲ್ವಾ ಸೂರ್ಯಕಾಂತಿಯಲ್ಲಿರುವ ಉಷ್ಣತ ಏನಿದೆ ಅಲ್ಲಿ ಅಗ್ನಿ ಪ್ರವೇಶ, ಸೂರ್ಯ ಮಂಡಲದಲ್ಲಿ ಅಗ್ನಿ ಪ್ರವೇಶ ಅಂದರೆ ಅಗ್ನಿ ಅಂತರ್ಗತ ಭಗವದ್ ರೂಪದ ಪ್ರವೇಶ ಅಲ್ಲಿ ಆಗಿದೆ. ಅದಕ್ಕೆ ನಿಜ ಬಲಕರಂ, ಸೂರ್ಯನಿಗೆ ಬಲ ಏನು? ಸೂರ್ಯನದ್ದು ಕಾಂತಿ, ಚಂದ್ರನದ್ದು ಕಾಂತಿಯೇ, ಕಾಂತಿ ಸುಡಲ್ಲ, ಕಾಂತಿ ಸುಡಲ್ಲ. ಮತ್ತೆ ಆ ಕಾಂತಿಯಲ್ಲಿ ಈಗ ನೋಡಿ ಗಾಳಿ ಇದೆ, ಗಾಳಿ ಅದು ಸಹಜವಾಗಿ ತಂಪು ಅಲ್ಲ ಬಿಸಿನೂ ಅಲ್ಲ, ಬಿಸಿಯಾದ ಪದಾರ್ಥದ ಮೇಲೆ ಗಾಳಿ ಹೋದರೆ ಗಾಳಿ ಬಿಸಿಯಾಗಿರುತ್ತೆ, ತಂಪಾದ ಪದಾರ್ಥದ ಮೇಲೆ ಬಂದರೆ ಗಾಳಿ ತಂಪಾಗಿರುತ್ತೆ. ಗಾಳಿಗೆ ಸಹಜವಾಗಿ ತಂಪು ಅಥವಾ ಬಿಸಿ ಎಂಬ ಗುಣ ಇಲ್ಲ, ಹಾಗೆ ಸೂರ್ಯನ ಕಾಂತಿ ಇದೆಯಲ್ಲ, ಆ ಸೂರ್ಯಮಂಡಲದಲ್ಲಿರತಕ್ಕಂಥ ಭಗವಂತ ವಿಶೇಷ ಕಾಂತಿಯನ್ನು ಹೊರಡಿಸ್ತಾ ಇದ್ದಾನೆ. ಇನ್ನು ಆ ಸೂರ್ಯಕಾಂತಿಗೆ ತಾಪ ಪ್ರಖರತ ಬರಬೇಕು ಅಂದರೆ ಏನು ಅಂದರೆ ಅಲ್ಲೇ ಅಗ್ನಿ ಅಂತರ್ಗತ ಪರಶುರಾಮ ದೇವರ ಸನ್ನಿಧಾನ ಪ್ರಕಟ ಆದ ಕೂಡಲೇ ತಾಪ ಭೀಕರವಾಗಿ ಬರುತ್ತೆ. ಈ ರಹಸ್ಯವನ್ನ ವಾದಿರಾಜರು ಹೊರಗೆ ಹಾಕ್ತಾ ಇದ್ದಾರೆ. ನಿಜ ಬಲಕರಂ ಅಗ್ನಿಂ ಎಂಥದ್ದು ನಮ್ಗೊತ್ತೇ ಇಲ್ಲ, ಸಬ್ಜೆಕ್ಟೇ ಗೊತ್ತಿರಲ್ಲ, ಏನೋ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿದ್ರು ಅಂತ. ಕೃಷ್ಣ ಪೀತಂ ನಿಶಮ್ಯ, ಕೃಷ್ಣ ಕುಡಿದು ಬಿಟ್ಟ ಅಂತ ಕೇಳಿ ಜ್ವಲಿತ ಇವ ಹೇಳ್ತಾರೆ. ಸೂರ್ಯ ಉರಿದುರಿದು ಬಂದನೇನೋ ಎಂಬಂತೆ ಇಲ್ಲಿ ಆ ಅಲಂಕಾರ ಇದೆ ಅಂತ ಅಲ್ಲೂ ಹೇಳ್ತಾ ಇದ್ದಾರೆ. ಆ ಒಂದು ಬೇಸಿಗೆ ಕಾಲದಲ್ಲಿ ಸೂರ್ಯ ಹೇಗೆ ಬರ್ತಾರೆ, ಉರಿಯುತ್ತಾ ಉರಿಯುತ್ತಾ ಚಂಡ ತಾಪದಿಂದ ಬರ್ತಾ ಇದ್ದಾರೆ. ಹಾಂ, ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಾದುರಾಸಿನ್ನಿದಾಗ ಸಸೂರ್ಯ, ಸೂರ್ಯನ ಜೊತೆಗೆ ಗ್ರೀಷ್ಮ ಋತು ಚೆನ್ನಾಗಿ ಮೇಲಕ್ಕೆ ಬಂತು. ಇನ್ನು ಹೇಳ್ತಾರೆ, ಅಲ್ಲ ಅಗ್ನಿ ಸೂರ್ಯನಿಗೆ ಬಲ ಕೊಡುವ ಎಂಬ ವಿಷಯ ಚೆನ್ನಾಗಿದೆ, ಅಗ್ನಿಯನ್ನು ದೇವರು ಕೊಡದ ಎಂಬುದಕ್ಕೆ ಸೂರ್ಯ ಸಿಟ್ಟಾಗಿ ಬಂದ ಅಂತ ಹೇಳಿದ್ರಲ್ಲ, ಆ ಭಾಗದಲ್ಲಿ ಏನು ಹೇಳಿಲ್ಲಲ್ಲ ನೀವು ಅಂತ ಹೇಳಿದರೆ, ಸಾಮಾನ್ಯವಾಗಿ ದೇವತೆಗಳೇ ಆಗಿದ್ದರು ಅವರಿಗೂ ಪ್ರಾರಬ್ಧ ಕರ್ಮ ಅಜ್ಞಾನಾದಿಗಳಿದ್ದೇ ಇರುತ್ತೆ, ದೇವರ ಜೊತೆಗೆ ಯುದ್ಧಕ್ಕೆ ಬರ್ತಾ ಇರ್ತಾರೆ. ಪಾರಿಜಾತ ಅಪಹರಣ ಘಟ್ಟದಲ್ಲಿ ಎಲ್ಲರೂ ಯುದ್ಧಕ್ಕೆ ಬಂದವರೇ, ಹೌದಲ್ವೋ? ಅದೇ ರೀತಿ ಸೂರ್ಯ ತನ್ನ ಸಖನಾಗಿರತಕ್ಕಂಥ ಅಗ್ನಿಯನ್ನು ಕುಡಿದು ಬಿಟ್ಟ ಅಂತ ಕೇಳಿದರೆ ಅಯ್ಯೋ ಹಾಗಾ ಅಂತ ತಾನು ಓಡಿ ಬಂದ ಅನ್ನೋ ಥರ ವಿಶೇಷವಾಗಿ ಇಲ್ಲಿ ಈ ಭಗವದ್ ರೂಪ ಹೊರಗೆ ಬಂತು. ಯಾವುದು? ಗ್ರೀಷ್ಮ ಋತುವಿನ ಅಭಿಮಾನಿ ಭಗವದ್ ರೂಪ ಹೊರಗೆ ಬಂತು ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನ ಆವಾಗ ಕೃಷ್ಣ ವಿಶೇಷವಾಗಿ ನೋಡಿ, ಸೂರ್ಯ ಭೀಕರವಾದಂಥ ಒಂದು ತಾಪದಿಂದ ಹೊರಗೆ ಬಂದರೆ ಕೃಷ್ಣ ಇದಕ್ಕೆ ಶಾಂತಿ ಮಾಡಬೇಕು ಅಂತ ವಸಂತ ಮಾಧವನ ಜೊತೆಗೆ ಬಂದ ಮಾತಾಡಲಿಕ್ಕೆ, ಇದಕ್ಕಿನ್ನ ಚೂರು ಮಾಡು ಅಂತ. ಯಾಕೆ ಅಂದರೆ ಬಿಸಿಲು ಬಂದಾಗ ವಸಂತ ಋತುಪತಿ ಚೆನ್ನಾಗಿ ಎಲ್ಲ ಗಿಡಗಳು ಚೆನ್ನಾಗಿ ಬಿಡುವಂತೆ ಮಾಡ್ತಾರೆ. ಆವಾಗ ಗಾಳಿ ಆ ಗಿಡಗಳ ಮೇಲೆಲ್ಲ ಬಂದಾಗ ತಂಪಾದ ಗಾಳಿ ಬರುತ್ತೆ. ಅದಕ್ಕೆ ಕೃಷ್ಣ, ಏ ನೋಡಪ್ಪ, ಈ ಸೂರ್ಯನಿಗೆ ವಿಶೇಷವಾಗಿ ಏನಾದರೂ ಒಂದು ಮಾಡಬೇಕು, ತುಂಬ ಉರಿತಾ ಇದ್ದಾನೆ ಅಂಥೇಳಿ ಆ ವಸಂತನ ಜೊತೆಗೆ ತನ್ನ ಕರ್ತವ್ಯ ಅಂದರೆ ಏನು, ಜಗತ್ತಿಗೆ ಸೂರ್ಯನಲ್ಲಿ ನಿಂತು ತಾಪ ಕೊಡುವವನು ಇವನೇ, ಅದರ ಪರಿಹಾರಕ್ಕೆ ವಸಂತ ಋತುವನ್ನು ತಂದವನು ಇವನೇ ಅಂತ. ಇಲ್ಲಿ ನಾವು ನೋಡಬೇಕಾಗಿದ್ದು ಸರ್ವತ್ರ ವ್ಯಾಪ್ತ ಸರ್ವನಿಯಾಮಕ ಭಗವಂತ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಇಲ್ಲದರೆ ಇಲ್ಲಿ ಋತುಪತಿಯಿಂದ ಮಾತಾಡಲಿಕ್ಕೆ ಎಂದು ಭಗವಂತ ಬಂದ ಅಂದರೆ ಇದೇನಿದು ಅಂದರೆ, ಅಲ್ಲ ಸತ್ಯವಾಗೂ ಹೌದು, ತಾನು ಆ ಋತುಪತಿಯಿಂದ ಮಾತಾಡಿ ನೋಡಪ್ಪ ಅಂಥೇಳಿ ತಾನು ನಿಯಮನ ಮಾಡಲಿಕ್ಕೆ ಬಂದ ಭಗವಂತ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ತಾಪೇ ತದ್ವನ ಮಾಧವೇನ ವಿಜಿತೇ ಭಾಸ್ವತ್ ಪ್ರಭಾ ಸಂಭವೇ ದಾವೇ ಚ ವ್ರಜಮಾಧವೇನ ದಮಿತೆ ಗ್ರೀಷ್ಮೋ ಜಜೃಂಭೇ ಕ್ಷಣಾತ್ ಕೂಪೇನೇವ ವಸಂತ ಪುಷ್ಪ ನಿಚಯಂ ಶುಷ್ಕಂ ವಿಧಾಯ ನಿಲಂ ತಪ್ತಂ ಚಂಪಕ ಕಂಪಿತಾಂ ಚ ಮಧುಪಾನ್ ಮೂಕಾನ್ ಪಿಕಾದೀನ್ ಖಗಾನ್. ಇನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಮುಂದೆ, ತಾಪೇ ತದ್ವನ ಮಾಧವೇನ ವಿಜಿತೇ. ಮುಂದೇನಾಯಿತು, ಆ ವನದಲ್ಲಿರತಕ್ಕಂಥ ಮಾಧವ ಅಂದರೆ ವಸಂತ ಋತುವಿನಿಂದ ಸೂರ್ಯನ ತಾಪವೆಲ್ಲ ಜಿತ ಆಯಿತು ಅಂದರೆ ಏನು ಅರ್ಥ ಇಲ್ಲಿ, ಏನಾದರೂ ಸ್ವಲ್ಪ ನಾವು ಚಿಂತನೆ ಮಾಡಲಿಕ್ಕಿದೆಯಾ ಅಂದರೆ, ಅರಣ್ಯಕಾಚಾರರ ಮಾರ್ಗದಲ್ಲಿ ನೋಡಿದರೆ ಎಷ್ಟು ಚೆನ್ನಾಗಿದೆ, ಅಗ್ನಿಯಲ್ಲಿರುವ ಭಗವದ್ ರೂಪ ಸೂರ್ಯಮಂಡಲದಲ್ಲಿರುವ ಭಗವದ್ ರೂಪ ಎರಡೂ ಸೇರಿ ಪ್ರಚಂಡ ತಾಪವನ್ನು ಕೊಟ್ಟಾಗ ಈ ಕೃಷ್ಣ ಲೋಕ ನಿಯಾಮಕನಾದ ಕೃಷ್ಣ ಆ ರೂಪ ಎಲ್ಲಿ ಸೇರಿದೆ, ತಾನು ಈ ವಸಂತ ಮಾಧವ ವಸಂತ ಋತಿಗೆ ಅಭಿಮಾನಿಯಾಗಿರತಕ್ಕಂಥ ಆ ಭಗವಂತನ ಜೊತೆಗೆ ಈ ಭಗವದ್ ರೂಪ ಸೇರಿ ತಂಪನ್ನು ಕೊಟ್ಟು ತನ್ನ ರೂಪದಿಂದ ಬಂದ ತಾಪವನ್ನ ತಾನೇ ಜಯಿಸಿದ. ಇದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ತಾಪೇ ತದ್ವನಮಾಧವೇನ ವಿಜಿತೇ, ಆ ವಿಶೇಷವಾಗಿರ್ತಕ್ಕಂಥ ಆ ವಸಂತ ಋತುವಿನಿಂದ ತಾಪ ಹೋಯಿತು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಭಾಸ್ವತ್ ಪ್ರಭಾ ಸಂಭವೇ ದಾವೇ ಚ ವ್ರಧವ ವ್ರಜಮಾಧವೇ ನ ದಮಿತೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಡ್ಗಿಚ್ಚು ಕೃಷ್ಣ ಶಾಂತ ಮಾಡಿದ್ದ, ಸೂರ್ಯನ ಬಿಸಿಲಿನಿಂದ ಹೇಳ್ತಾರೆ ಭಾಸ್ವತ್ ಪ್ರಭಾ ಸಂಭವೇ ತಾಪೇ ತದ್ ವನಮಾಧವೇನ ವಿಜಿತೆ. ಏನು ಆ ಕಾಂತಿ, ಆ ಒಳಗಿನ ತಾಪ, ಆ ಪ್ರಭೆ, ಅದರಿಂದ ಬಂದಿರತಕ್ಕಂಥ ತಾಪ ಎಲ್ಲವೂ ವನಮಾಧವ ಗೆದ್ದಿದ್ದ. ನಂತರ ದಾವೇಚ ವ್ರಜಮಾಧವೇನ ದಮಿತೆ. ಇಲ್ಲಿ ವನಮಾಧವ ವ್ರಜಮಾಧವ ಅಂತ ಎರಡು ತಗೊಂಡ್ರು. ವನಮಾಧವ ಯಾರು ಅಂದರೆ ವನದಲ್ಲಿರತಕ್ಕಂಥ ವಿಶೇಷವಾಗಿ ವಸಂತ ಋತುಗೆ ಅಭಿಮಾನಿಯಾದ ಭಗವಂತ ಕೃಷ್ಣ. ವ್ರಜಮಾಧವ ಯಾರು? ಗೋಕುಲ ವ್ರಜದಲ್ಲಿರತಕ್ಕಂಥ ಮಾಧವ ಕೃಷ್ಣ. ಇಬ್ಬರೂ ದಮನ ಮಾಡಿದ್ರಪ್ಪ. ಎರಡು ಭಗವದ್ ರೂಪಗಳು ಸೂರ್ಯನ ತಾಪವನ್ನ ದಮನ ಮಾಡಿದ ಒಂದು ರೂಪ ಆದರೆ, ಕಾಡ್ಗಿಚ್ಚನ್ನು ದಮನ ಮಾಡಿದ ರೂಪ ಇದೊಂದು ಅಂತ ಎರಡನ್ನೂ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ತಾಪೇ ತದ್ವನ ಮಾಧವೇನ ವಿಜಿತೇ ಭಾಸ್ವತ್ ಪ್ರಭಾ ಸಂಭವೇ ದಾವೇ ಚ ವ್ರಜ ಮಾಧವೇನ ದಮಿತೇ ಗ್ರೀಷ್ಮೋ ಜಜೃಂಭೆ ಕ್ಷಣಾತ್. ಕೃಷ್ಣ ಈ ಕಾಡ್ಗಿಚ್ಚನ್ನ ಶಾಂತ ಮಾಡಿದ್ದ, ಈ ವನಮಾಧವ ಅಂದ್ರೆ ವಿಶೇಷವಾಗಿರತಕ್ಕಂಥ ವಸಂತ ಮಾಧವರು ಈ ಭಗವಂತ ಈ ತಾಪವನ್ನು ಕಡಿಮೆ ಮಾಡಿದ. ಅವಾಗ ನೋಡಿತಂತೆ ಅಂದರೆ ಅಲ್ಲಿರೋ ಭಗವದ್ ರೂಪ, ಸೂರ್ಯನಲ್ಲಿರೋ ಭಗವದ್ ರೂಪ, ನಂತರ ಗ್ರೀಷ್ಮ ಋತುವಿನಲ್ಲಿರೋ ಭಗವದ್ ರೂಪ ವಿಜೃಂಭ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತಂತೆ. ಅವಾಗ ಇನ್ನೇನು ಮಾಡ್ತಾ ಇದೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಕೋಪೇನೇವ ವಸಂತ ಪುಷ್ಪ ನಿಚಯಂ ಶುಷ್ಕಂ ವಿಧಾಯ ನೀಲಂ ತಪ್ತಂ. ತನ್ನ ಕೋಪದಿಂದ ಈ ಗ್ರೀಷ್ಮ ಋತು ಸೂರ್ಯನಿಂದ ಕೂಡಿಕೊಂಡು ವಸಂತಕಾರದ ಪುಷ್ಪ, ಆ ಪುಷ್ಪಗಳೆಲ್ಲ ಬಿಟ್ಟು 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 ಸಂತೋಷವನ್ನು ಕೊಡ್ತಾ ಇದೆ. ಆ ಪುಷ್ಪಗಳನ್ನೆಲ್ಲ ಒಣಗಿಸಿಬಿಡ್ತು. ಅಷ್ಟೇ ಅಲ್ಲ, ಅನಿಲಂ ತಪ್ತಂ ವಿಧಾಯ, ಗಾಳಿ ತಂಪಾಗಿ ತಿರುಗ್ತಾ ಇತ್ತಲ್ಲ ಅದನ್ನು ಬಿಸಿ ಮಾಡಿಬಿಡ್ತು. ನಂತರ ಚಂಪಕ ಕಂಪಿತಾಂಶ ಮಧುಪಾನ್ ಮುಖಾನ್ ಪಿಕಾದೀನ್ ಖಗಾನ್. ಹಾ, ಈ ಗಾಳಿ ಬಿಸಿ ಆಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಈ ದುಂಬಿಗಳೆಲ್ಲ ಸಂಪಿಗೆ ಹೂವುಗಳು ಎಲ್ಲ ತುಂಬ ಇತ್ತು ನೋಡ್ರಿ. ಈ ವಸಂತಕಾಲದ ವಿಶೇಷ ಮಾಧವನಿಂದಾಗಿ ಇಡೀ ಬನವೆಲ್ಲ ಪರಿಮಳ ಭರಿತವಾಗಿತ್ತು. ಆ ಪುಷ್ಪಗಳೆಲ್ಲ ಅರಳಿದ್ವು, ಅರಳಿದಾಗ ದುಂಬಿಗಳೆಲ್ಲ ತಿರುಗಾಡುತ್ತಾ ಇದ್ವು. ಆ ದುಂಬಿಗಳ ಝುಂಕಾರ ಹಾಗೆ ಆ ಪುಷ್ಪಗಳ ಮೇಲೆ ವಿಶೇಷವಾಗಿ ಗಾಳಿ ಬರುತ್ತಾ ತಂಪಾದ ಗಾಳಿ ಎಲ್ಲ ಚೆನ್ನಾಗಿದ್ದರೆ ಈ ಬೇಸಿಗೆ ಗ್ರೀಷ್ಮ ಋತು ಏನು ಮಾಡಿತು ಅಂದರೆ, ಈ ದುಂಬಿಗಳಿಗೆ ಸಂತೋಷ ಕೊಡುವ ಪುಷ್ಪಗಳನ್ನೆಲ್ಲ ಒಣಗಿಸಿಬಿಡಿತು. ಆದರೆ ಈ ಬೇಗೆಗೆ ಒಣಗದೇ ಇರುವ ಪುಷ್ಪ ಅಂದರೆ ಸ್ವಲ್ಪ ಗಟ್ಟಿಯಾಗಿರುವುದು ಒಂದು ಸಂಪಿಗೆ. ಆ ಸಂಪಿಗೆ ಹೂವು ಅದರೊಳಗಿನ ವಾಸನೆ ಬರಲಿಕ್ಕೆ ಶುರು ಆಯಿತು. ಈ ಗಾಳಿ ಸ್ವಲ್ಪ ಬಿಸಿಯಾಗಿದೆಯಲ್ಲ, ಬಿಸಿಯಾದ ಗಾಳಿ ಆ ಸಂಪಿಗೆ ಮರದ ಮೇಲೆ 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 ಬಂದು ಆ ಸಂಪಿಗೆ ವಾಸನೆ ಬಂದರೆ ಈ ದುಂಬಿಗೆ ಸಂಪಿಗೆ ಮರ ಸಂಪಿಗೆ ಹೂವಿನ ವಾಸನೆ ಅಂದರೆ ಆಗಲ್ಲ, ಅವೆಲ್ಲ ಮಂಕ ಆಗ್ಬಿಡುತ್ತವು, ಮಂಕಾಗ್ಬಿಡುತ್ತಂತೆ. ಅಷ್ಟೇ ಅಲ್ಲ, ಈ ವಾಸನೆ ಈ ಬಿಸಿಲಿಗೆ ತಂಪಾಗಿರತಕ್ಕಂಥ ವನದಲ್ಲಿ ಬಿಸಿಲು ಜಾಸ್ತಿ ಆದ ಕೂಡಲೇ ಈ ಕೋಗಿಲೆ ಮೊದಲಾದಂಥ ಪಕ್ಷಿಗಳೆಲ್ಲ ತಮ್ಮ ತಮ್ಮ ಗೂಡನ್ನು ಸೇರ್ಕೊಂಡ್ಬಿಟ್ಟು ಹಾಡೋದೇ ಬಿಟ್ಬಿಡ್ತು. ಈ ಕೋಗಿಲೆ ತಂಪಾದ ಕೂಡಲೇ ವಸಂತ ಋತುವಿನಲ್ಲಿ ಹಾರ್ತಾ 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 ಎಲ್ಲ ಕಡೆ ಬಂದು ಒಳ್ಳೆ ಶಬ್ದ ಮಾಡ್ತಾ ಬರುತ್ತೆ, ಹಾಡೋ ಹಾಡ್ತಾ ಬರುತ್ತೆ.
ಬಿಸಿಲು ಜಾಸ್ತಿ ಆದ ಕೂಡಲೇ ಓಡಿ ಬಚ್ಚಿಟ್ಕೊಂಡು ತಮ್ಮ 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 ಗೂಡುಗಳಿಗೆ ಸೇರಿ ಇನ್ನ ಹಾಡು ಹೇಳೋದೇ ಇಲ್ಲ, ನಿಲ್ಲಿಸಿಬಿಡ್ತು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಪಿಗೆ ಈ ದುಂಬಿಗಳಿಗೆ ಸಂಪಿಗೆ ಪರಿಮಳ ಅಹಿತ, ಹಾಗೆ ಕೋಗಿಲೆಗಳಿಗೆ ವಿಶೇಷವಾಗಿ ಗ್ರೀಷ್ಮ ಋತು ಅಹಿತ, ಬಿಸಿ ಅಹಿತ, ಅದಕ್ಕೆ ಹಾಗಾಯಿತು ಅಂತ ವರ್ಣನೆ ಮಾಡ್ತಾ ಬರ್ತಾ ಇದೆ. ಇಲ್ಲಿ ನೋಡಬೇಕು ಸರಿಯಪ್ಪ, ಇದೇನೋ ಋತುವಿನಲ್ಲಿ ನಡೀತಾ ಇರುತ್ತೆ, ಅದನ್ನು ವರ್ಣನೆ ಮಾಡಿದ್ದಾರೆ ಅಂದರೆ ಸ್ವಲ್ಪ ನೋಡ್ರಿ, ವಾದಿರಾಜರು ಮಾತ್ರ ಅಲ್ಲ, ವೇದವ್ಯಾಸರೇ ಭಾರತಾದಿಗಳಲ್ಲಿ ಈ ವರ್ಣನೆ ವಿಪರೀತ ಮಾಡ್ತಾರೆ. ಎಂಥದ್ದು ಮಾಡ್ತಾರೆ ಅಂದರೆ ಆ ಗಿಡಗಳು ಆ ಪುಷ್ಪಗಳು ಬಿಟ್ಟದ್ದು ಅದು ಇದು ನೇಚರ್, ಇದನ್ನು ವರ್ಣನೆ ತುಂಬ ಮಾಡ್ತಾರೆ. ಏ ಯಾಕೆ ಸುಮ್ಮನೆ ಅದನ್ನೆಲ್ಲ ವರ್ಣನೆ ಮಾಡಬೇಕು ಅಂದರೆ, ಯಪ್ಪ ನಿಮಗಿನ್ನ ಭಾಗವತ ಅರ್ಥ ಆಗಿಲ್ವಾ ಅಂತಾರೆ ವಾದಿರಾಜರು. ಏನದು, ಜಡಗಳ ರೂಪದಲ್ಲಿ, ಪುಷ್ಪಗಳ ರೂಪದಲ್ಲಿ, ಕೋಗಿಲೆಗಳ ರೂಪದಲ್ಲಿ, ಎಲ್ಲದರ ರೂಪದಲ್ಲಿ ದೇವರಿದ್ದಾನೆ. ಅಲ್ಲಲ್ಲಿ ದೇವರ ವ್ಯಾಪಾರವನ್ನು ನೋಡೋದು ಅಭ್ಯಾಸ ಮಾಡಿಕೊಂಡರೆ ನಮಗೆ ಇಡೀ ಜಗತ್ತೆಲ್ಲ ಭಗವಂತನ ರೂಪವೇ ಕಾಣ್ತಾ ಇರುತ್ತೆ. ಅದು ಸಾಧನೆಯಲ್ಲಿ ಪ್ರಧಾನ. ಇದೇ ಪಂಚಮಸ್ಕಂದ ಭಾಗವತದ ಎರಡು ಭಾಗ. ಚೇತನರಲ್ಲಿ ಭಗವಂತನ ನೋಡೋದು ಅಭ್ಯಾಸ, ಹಾಗೆ ಜಡ ಪದಾರ್ಥಗಳಲ್ಲಿ ಭಗವಂತನ ನೋಡೋ ಅಭ್ಯಾಸ ಎಂಬುದನ್ನು ಇಲ್ಲಿ ತೋರಿಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಈ ವರ್ಣನೆಗಳು, ವಾದಿರಾಜರು ಮಾಡಿದ ವರ್ಣನ ಎಲ್ಲ ವೇದವ್ಯಾಸರನ್ನು ಅನುಸರಿಸಿ ಬಂದದ್ದು. ಅಲ್ಲಿ ಕೇವಲ ಆ ಗಿಡಗಳು, ಬಳ್ಳಿಗಳು, ಆ ಪುಷ್ಪಗಳು, ಆ ದುಂಬಿಗಳು, ಆ ಕೋಗಿಲೆಗಳು, ಅವುಗಳನ್ನು ವರ್ಣನೆ ಮಾಡಲಿಕ್ಕೆ ಇಷ್ಟೆಲ್ಲ ಏನು ಪರಿವುರಾಜಕ ಚಕ್ರವರ್ತಿಗಳಾಗಿರ್ತಕ್ಕಂಥ ಇವರು ಅವುಗಳನ್ನು ವರ್ಣನೆ ಮಾಡಬೇಕೇ? ಸಮಯವೆಲ್ಲ ಹಾಳು ಮಾಡ್ಕೋಬೇಕೆ? ಇಲ್ಲ, ಅವುಗಳ ನೆಪದಿಂದ ಸರ್ವತ್ರ ವ್ಯಾಪ್ತನಾದ ಆಯಾ ಆಕಾರದ ಭಗವಂತನ ಚೇಷ್ಟೆಯನ್ನೆಲ್ಲ ಒಬ್ಬನೇ ಸ್ವಾಮಿ, ಗ್ರೀಷ್ಮ ಋತುವಿನಲ್ಲೂ ಇದ್ದಾನೆ, ಸೂರ್ಯನಲ್ಲೂ ಇದ್ದಾನೆ, ತಾಪ ಕೊಡೋದು ಅವನೇ, ಪುಷ್ಪಗಳಲ್ಲಿ ವಸಂತ ಮಾಧವನಲ್ಲಿ ಇದ್ದು ಪುಷ್ಪಗಳನ್ನು ಅರಳುವಂತೆ ಮಾಡಿದ್ದವನೇ, ನಂತರ ಮತ್ತು ಪುಷ್ಪಗಳು ಬಾಡುವಂತೆ ಮಾಡಿದ್ದವನೇ, ಹಿತಕರವಾದ ಗಂಧವನ್ನು ದುಂಬಿಗಳಿಗೆ ಕೊಟ್ಟವನು ಅವನೇ, ಕಾಲಕ್ಕೆ ತಕ್ಕಂತೆ ದುಂಬಿಗಳಿಗೆ ಅಹಿತವಾದ ಸಂಪಿಗೆ ವಾಸನೆಯನ್ನು ಕೊಡುವವನವನೇ, ಕಾಲಕ್ಕೆ ತಕ್ಕಂತೆ ತಂಪಾದ ವಾತಾವರಣ ವಸಂತ ಋತು ಬಂದ ಕೂಡಲೇ ಕೋಗಿಲೆಗಳಿಗೆ ಆನಂದ ಕೊಟ್ಟವನೇ, ಕರ್ಮಾನುಸಾರ ಕಾಲಾನುಸಾರ ಕೋಗಿಲೆಗಳಿಗೆ ತೊಂದರೆ ಕೊಡುವ ಆ ತಾಪವನ್ನು ಅವನೇ ಕೊಡ್ತಾ ಇದ್ದಾನೆ, ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಜೀವರಾಶಿ ಅದರದರ ಕರ್ಮ ಫಲವನ್ನು ಉಣುವಂತೆ ಮಾಡ್ತಾ ಇದ್ದಾನೆ, ಹೆಚ್ಚಿಗೆ ತೊಂದರೆ ಆಗದಂತೆ ಎಲ್ಲರಿಗೂ ಎಲ್ಲವನ್ನ ಕೊಡ್ತಾ ಇದ್ದಾನೆ ಎಂಬ ಅದ್ಭುತ ಚಿಂತನೆ ಈ ಸೃಷ್ಟಿಯಲ್ಲಿದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಈ ಜಗತ್ ಭಗವಂತನನ್ನ ಅನಂತ ಗುಣ, ಅನಂತ ಗುಣ ಅಂತ ಹೇಗೆ ಕೇಳ್ಕೊಂತೀರಾ ಅಂದರೆ, ಪ್ರಾಕ್ಟಿಕಲ್ಲಿ ಈ ಜಗತ್ತನ್ನು ನೋಡಿಕೊಂಡು ಬಂದರೆ ಅವಾಗ ಗೊತ್ತಾಗುತ್ತೆ ಸ್ವಾಮಿ ಎಷ್ಟು ದೊಡ್ಡವ ಅಂತ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನನ್ನ ಪ್ರಯತ್ನ ಎಲ್ಲಿ ಅಂದರೆ, ಏನು ಬಂದಿತ್ತು ಅಲ್ಲಿ ವಿಶೇಷವಾಗಿರ್ತಕ್ಕ ವಸಂತ ಋತು ಬಂದಿತ್ತು, ನಂತರ ಗ್ರೀಷ್ಮ ಋತು ಬಂದಿತ್ತು, ಅದನ್ನು ಹೀಗೆ ವರ್ಣನೆ ಮಾಡಿದ್ರು ಅಂತ ಹೇಳಿಕೊಂಡು ಹೋದರೆ, ವಾದಿರಾಜರ ಆ ಆಧ್ಯಾತ್ಮಿಕ ಕವಿತಾ ಸೌರಭಕ್ಕೆ ನಾವು ಧಕ್ಕೆ ಮಾಡಿದಂತಾಗಲ್ವೇ? ಎಂಥದ್ದು ಅವರ ದೃಷ್ಟಿಯೇ ಸರ್ವತ್ರ ಭಗವಂತನ ನೋಡುವಂಥ ಅಪರೂಪದ ಋಜುಚಕ್ರವರ್ತಿಗಳವರು, ಮಹಾನುಭಾವರು. ಅವರ ದೃಷ್ಟಿ ಬರೇ ಗಿಡ ಕೊಂಬಿ ಅದನ್ನು ವರ್ಣನೆ ಮಾಡೋದಿರುತ್ತ? ವೇದವ್ಯಾಸರಿಂದ ಪಾಠ ಕೇಳಿದಂಥವರವರಲ್ವೇ? ವೇದವ್ಯಾಸರ ವರ್ಣನಾ ಸೌರಭ ಎಲ್ಲ ಇಲ್ಲಿ ಬಂದಿದೆ. ಆದರೆ ಚೂರಾದರೂ ನಾವು ನೋಡದಿದ್ರೆ ಆ ವರ್ಣನಾ ಫಲ ನಮ್ಗೆ ಬರಬೇಕಲ್ವಾ? ನಮಗೂ ನಮ್ಮ ದೃಷ್ಟಿ ಅಲ್ಲಿ ಹೇಳ್ತಾರೆ, ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ, ಭಗವಂತನ ಚಿಂತನೆ ಮಾಡಲಿಕ್ಕೆ ಶುರು ಮಾಡು, ಹೃದಯದಲ್ಲಿರುವವನೇ ಎಲ್ಲ ಗಿಡಗಳಲ್ಲಿ, ಎಲ್ಲ ಬಳ್ಳಿಗಳಲ್ಲಿ, ಪುಷ್ಪಗಳಲ್ಲಿ, ಎಲ್ಲ ಪಕ್ಷಿಗಳಲ್ಲಿ ಸರ್ವತ್ರ ಇದ್ದಾನೆ ಅಂತ ನೋಡುವುದ ಅಭ್ಯಾಸ ಮಾಡಯ್ಯ, ಇದೇ ನಿನ್ನ ಸಾಧನ ಅಂತ ಏಕಾದಶ ಸ್ಕಂದದಲ್ಲಿ ಪಟ್ಟ ತಿಳಿಸ್ತಾರೆ. ಅದನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ನಮ್ಮ ಗುರುರಾಜರು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ತೀರ್ಥ ಪ್ರಬಂಧವನ್ನು ನೋಡೋಣ. ಗುರುರಾಜರ ಪರಮ ಕರುಣ, ಅವರದ್ದೇ ಆಗಿರತಕ್ಕಂಥ ಅದ್ಭುತವಾದ ರುಕ್ಮಿಣೀಶ ವಿಜಯ, ಅವರದ್ದೇ ಗ್ರಂಥವಾಗಿರತಕ್ಕಂಥ ತೀರ್ಥ ಪ್ರಬಂಧ. ಎರಡು ಒಟ್ಟೊಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇವೆ. ಸೌಭಾಗ್ಯ ಗುರುಗಳು ಕೊಟ್ಟದ್ದಕ್ಕೆ ನಮಸ್ಕಾರ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ.